ಯಾವ ಪ್ರಕರಣ ಈಗ? ಅನ್ಯಥಾಮತ್ಯಕರಣ ಪ್ರಕರಣ, ಆಮೇಲೆ ಅಪರೋಕ್ಷ. ಈಗ ಗುರು ವಿಚಾರ ಪ್ರಕರಣ ಆಯಿತು, ಮುಂದೆ ಅಪರೋಕ್ಷ ಪ್ರಕರಣ. ಗುರು ವಿಚಾರ ಪ್ರಕರಣ ಏನು ಹೇಳಿದ್ರೆ, ಈಗ ಎಲ್ಲರಿಗೂ ಮುಖ್ಯ ಗುರು ಯಾರಾಗ್ತಾರೆ? ಅಲ್ಲಿಗೆ ಪರಮಾತ್ಮನೇ ಆಗ್ತಾನೆ. ಉಳಿದ ಗುರುಗಳಲ್ಲಿ ಈತ ಉಪದೇಶ ಮಾಡೋನು ಅವನೇ, ಕೊನೆ ಅಂತಹ ಮುಖ್ಯ ಗುರುವಾದವನು ಪರಮಾತ್ಮನೇ. ಆದ್ದರಿಂದಾಗೇನೆ ಅಂತ ಪರಮಾತ್ಮ ಎಲ್ಲ ರೀತಿಯಲ್ಲೂ ಗುರುವಾಗಿರೋದ್ರಿಂದ, ಜನ್ಮ ಜನ್ಮದಲ್ಲೂ ಗುರುವಾಗಿರೋದ್ರಿಂದ, ಮೂಲ ಗುರು ಆಗಿರೋದ್ರಿಂದ ಆತನನ್ನು ಯಾವ ಕಾಲಕ್ಕೂ ಋಣ ತೀರಿಸ್ತೇವೆ ಅಂತ ತಿಳ್ಕೊಳ್ಳೋಕೆ ಹೋಗಬಾರದು. ಬ್ರಹ್ಮಾದಿ ದೇವತೆಗಳು ಕೂಡ ಎಷ್ಟೇ ಆತನ ಸ್ಮರಣಾದಿಗಳನ್ನು ಮಾಡಿದರೂ ಕೂಡ ಏನು ತೀರಿಸೋಕ್ಕೆ ಸಾಧ್ಯ ಇಲ್ಲ, ಋಣ ತೀರಿಸೋಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ಬಿಟ್ಟು. ಯಶ್ಯ ಸ್ವರೂಪಂ ಕವಯೋ ವಿಪಸ್ಥಿತೋ ಗುಣೇಶು ಯೋನಿಶ್ವಿವ ಜಾತವೇದಸಂ ಮತ್ಸಂತಿ ಮಥನಾ ಮನಸಾದಿದೃಷ್ಟವೋ ಗೂಢಂ ಕಿರ್ಯಾರ್ಥೈ ನಮ ಈರೀತಾತ್ಮನೇ. ಯಶ್ಯ ಸ್ವರೂಪಂ ಕವಯ ವಿಪಸ್ಥಿತಃ ಗುಣೇಶು ಯೋನಿಷು ಇವ ಜಾತವೇದಸಂ ಮಥನಂತಿ ಮಥನ ಮನಸಾದಿದೃಷ್ಟವ ಗೂಢಂ ಕ್ರಿಯಾರ್ಥೈ ನಮಃ ಈರಿತಾತ್ಮನೇ. ಯಶ್ಯ ಸ್ವರೂಪಂ, ಯಾರ ಸ್ವರೂಪವನ್ನು? ವಿಪಶ್ಚಿತಃ ಕವಯ, ಜ್ಞಾನಿಗಳಾದಂಥ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ಯುನೇಶ್ವ ಜಾತವೇದಸಂ ದಿದೃಷ್ಟವ ಮಥನಂತಿ, ಅದು ಅಲ್ಲಿಗೆ ಇಂಪಾರ್ಟೆಂಟ್. ಮಥನಂತಿ, ಮಥನ ಮಾಡಿ ನೋಡ್ತಾರೆಯೋ ತಂತಹ ಅಂತಹ ಈರಿತಾತ್ಮನೇ, ಪ್ರೇರಕ ರೂಪದ ಪರಮಾತ್ಮನೇ, ನಮಃ ನಮಸ್ಕಾರ. ಅಷ್ಟು ಮುಖ್ಯಾನ್ವಯ. ಯಶ್ಯ ಸ್ವರೂಪಂ ಕವಯ ಮಥನಂತಿ, ಗೊತ್ತಾಯ್ತಾ? ಕವಯ ಮಥನಂತಿ ತಸ್ಮೈ ನಮಃ. ಯಾರ ಸ್ವರೂಪವನ್ನು ಜ್ಞಾನಿಗಳಾದವರು ಸದಾಕಾಲ ಮಥನ ಮಾಡಿ 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 ತಿಳ್ಕೊಳ್ತಾರಲ್ಲ, ಅಂತ ಪರಮಾತ್ಮ ನಮಸ್ಕಾರ. ಓ ಮಥಾತೋ ಬ್ರಹ್ಮ ಜಿಜ್ಞಾಸೆ ಅಂತ ಅರ್ಥ. ಉಳಿದ ಪದಗಳು ವಿವರಣೆಗಳು. ಯಶ್ಯ ಸ್ವರೂಪಂ ಕವಯ ವಿಪಸ್ಥಿತ, ಎರಡು ಕವಯ ಜ್ಞಾನಿಗಳು, ವಿಪಸ್ಥಿತ ವಿದ್ವಾಂಸರು. ಜ್ಞಾನಿಗಳು ವಿದ್ವಾಂಸರು ಯಾತಕ್ಕೆ ಮಾಡಿದರು ಅಂದರೆ, ಈ ಗ್ರಂಥಾದಿಗಳು ಇಟ್ಕೊಂಡ್ಬಿಟ್ಟು ಪಂಡಿತರಾದವರು ವಿಪಸ್ಥಿತ, ಇವರು ಕವಯ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳೇ ಆಗಲಿ ಅಪರೋಕ್ಷ ಜ್ಞಾನಿಗಳೇ ಆಗಲಿ, ದೇವರನ್ನು ಏನು ಮಾಡ್ತಾರೆ? ಮನಸಾ ಮಥನ, ಚೆನ್ನಾಗಿ ಮಥನ ಮಾಡಿ 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 ದೇವರನ್ನು ತಿಳ್ಕೊತಾರಂತೆ. ಹೇಗೆ? ಮತ್ತು ಅಲ್ಲಿ ಕಡಗೊಳ್ಬೇಕಲ್ಲ ಮಥನ ಮಾಡಲಿಕ್ಕೆ. ಇಲ್ಲಿ ಯಾವುದು ಅಂದರೆ ಮನಸಾ ಮಥನ, ಮನಸ್ಸಲ್ಲಿ ಯೋಚನೆ ಮಾಡಿ ಮಾಡಿ. ಆತ್ಮಾವಾರಿ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ ನಿಧಿ ಧ್ಯಾಸಿತವ್ಯ, ಮಥನ ಮಾಡ್ತಾ ಇದ್ದಾರೆ. ಯಾತಕ್ಕಿದೆಯಲ್ಲ ದಿದೃಷ್ಟ ನೋಡ್ಬೇಕು, ಆತನನ್ನು ನೋಡಬೇಕು. ಹೇಗೆ ಅಂದರೆ, ಸೌದೆಯಲ್ಲಿ ಬೆಂಕಿ ಇದೆ, ಅದು ನೋಡ್ಬೇಕು ನಾವೀಗ. ನೋಡ್ಬೇಕಾದ್ರೆ ಏನು ಮಾಡಬೇಕು? ಮಥನ ಮಾಡಬೇಕು. ಸೌದೆಯಲ್ಲಿ ಬೆಂಕಿ ಇರೋದು ಗ್ಯಾರಂಟಿ, ಅದು ಕಣ್ಣಿಗೆ ಕಾಣೋದಿಲ್ಲ. ಅದು ಕಾಣೋದು ಯಾವಾಗ? ಕಥನ ಮಾಡ್ದಾಗ ಕಾಣುತ್ತೆ. ಶಾಸ್ತ್ರದಲ್ಲಿ ದೇವರಿದ್ದಾನೆ, ಯಾವಾಗ ಕಾಣ್ತಾನೆ? ಮಥನ ಮಾಡ್ದಾಗ ಕಾಣ್ತಾನೆ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಚ ಪುನಃ ಪುನಃ, ಅದೇ ಪರಿಮಳವು ಸುಮನದೊಳಗೆ ಅದನ್ನೋಡು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲ್ಲಿ. ಆ ಮಾತಿನ ಅರ್ಥ ಅದು. ಅರಣಿ ಅಂದ್ರೆ ಒಂದೇ ಗುಣೇಶ್ ಯೋನಿಶಿವ ಜಾತವೇದ ಸಂಬಂಧ ಏನು? ಅಗ್ನಿ, ಜಾತವೇದಸ್ ಅಗ್ನಿ. ಗುಣ ಯೋನಿಶ್ ಅಂದ್ರೆ ಏನು? ಅಗ್ನಿ ಹುಟ್ಟೋದು ಇಲ್ಲಿ ಅರಣಿಗಳಲ್ಲಿ. ಅದರಲ್ಲಿ ಮಥನಂತಿ, ಮಥನ ಮಾಡಿ ನೋಡ್ತಾರೆ. ಅಲ್ಲಿ ಮಥನ ಮಾಡಲಿಕ್ಕೆ ಪದ್ಧತಿ ಇದೆ, ಇಲ್ಲಿ ಮಥನ ಮಾಡಬೇಕಾದ್ರೆ ಏನು ಮಾಡಬೇಕು? ಮನನ ಮಾಡೋದೇ ಮಥನ. ಅಲ್ಲಿ ಮಥನ, ಇಲ್ಲಿ ಮನನ. ಮನನಕ್ಕೇನಿರಬೇಕು? ಮನಸ್ಸು ಸರಿ ಇರಬೇಕು. ಮನಸಾ ಮಥ, ಇದು ಉದ್ದೇಶ ಏನು ಅಂದರೆ ದಿದೃಷ್ಟವ, ಕಣ್ಣಿಗೆ ಕಾಣಬೇಕು ಅಂಥೇಳಿ. ಯಾತಕ್ಕೆ ಕಷ್ಟಪಡು? ಗೂಢಂ, ಅಲ್ಲಿ ಅಗ್ನಿ ಹೇಗೆ ಗೂಢವಾಗಿದೆಯೋ, ಇಲ್ಲಿ ಹೇಗಿದೆ ಪರಮಾತ್ಮ ಹೇಗಿದ್ದಾನೆ? ಗೂಢವಾಗಿರ ಗುಪ್ತವಾಗಿದ್ದಾನೆ. ಆತನ ಹುಡುಕೋದೇ ಜ್ಞಾನಿಗಳ ಕೆಲಸ. ಕ್ರಿಯಾರ್ಥೈ ನಮ ಈರೀತಾತ್ಮನೇ. ಏವಂವಿಧ ಗುರುಪ್ರಸಾದಾತ್ ಬಿಂಬಾಪರೋಕ್ಷಂ ಭವತಿ ಇತಿ ಭಾವೇನ ಆಹ. ಈ ರೀತಿಯಾದ ಪರಮಾತ್ಮನನ್ನು ಮುಖ್ಯ ಗುರು ಅಂತ ತಿಳ್ಕೊಂಡು, ಉಳಿದ ಗುರುಗಳನ್ನು ತಾರತಮ್ಯ ಕ್ರಮದಲ್ಲಿ ತಿಳಿದು ಯಾರ ಉಪಾಸನೆ ಮಾಡ್ತಾರೋ ಅವರಿಗೆ ಬಿಂಬಾಪರೋಕ್ಷ ಜ್ಞಾನ ಆಗುತ್ತೆ, ಇಲ್ಲ ಹೋದ್ರೆ ಆಗೋದಿಲ್ಲ ಅಂಬುದನ್ನು ವಿವರಣೆ ಮಾಡ್ತಾ ಇದ್ದಾರೆ. ಯಶ್ಚೇತಿ ಅಧ್ಯಾತ್ಮ ಪರಿನಿಷ್ಠಿತಾ ಜ್ಞಾನಿನಃ. ಜ್ಞಾನಿಗಳು ಅಂದರೆ ಯಾರು? ಕವಯ ವಿಪಸ್ಥಿತ, ಅಧ್ಯಾತ್ಮದಲ್ಲಿ ಪರಿನಿಷ್ಠಿತರಾದವರು ಜ್ಞಾನಿಗಳು. ಯೋನಿಷು ಗುಣಕಾರ್ಯೇಷು ಶರೀರೇಷು, ಅಲ್ಲಿ ಯೋನಿಗಳು ಅಂದರೆ ಸೌದೆ ಮೊದಲಾದವುಗಳು, ಇಲ್ಲಿ ಯೋನಿಗಳು ಅಂದರೆ ದೇಹ ಮೊದಲಾದವುಗಳು. ಯಶ್ಯ ಹರೇಹೇ ಸ್ವರೂಪ ಮನಸ ಮಥನ ವಿಚಾರ ಸಾಧನೇನ. ಮನಸ್ಸನ್ನು ವಿಚಾರ ಸಾಧನದಿಂದ, ಕಡಗೋಲಿನಿಂದ. ಮಥನಂತಿ ವಿಚಾರಯಂತಿ, ಮಥನ ಮಾಡು ಅಂದರೆ ವಿಚಾರ ಮಾಡೋದು. ಕಥಂ ಕವಯ ಅಜ್ಞಾಧಾನಾದಿ ಕುಶಲಾಹ ಯೋನಿಷು ಅಗ್ನ್ಯುತ್ಪಾದನ ಶಕ್ತಿ ಮತ್ಸು ಕಾಷ್ಟೇಶು. ಅಗ್ನಿಯನ್ನು ಹೇಗೆ ಕಾಷ್ಟಗಳಲ್ಲಿ ತಗೊಳ್ತಾರೋ ಹಾಗೆ ಅಡಿಗೆಯನ್ನು ಕರ್ಕೊಂಡು ಹೋಗ್ತಾರೆ. ನಾ ಸಾರ್ವಜನಿಕ ಅಡಿಗೆ ಆಗಬೇಕಾಗಿದೆ, ಅಡಿಗೆ ಇರಲಿಲ್ಲ. ಅವಾಗ ಹೇಳಿದ್ರು ಮತ್ತೆ ಅಡಿಗೆ ಮತ್ತೆ ಉರಿಯಿಲ್ಲ ಅಂತ ಅನ್ಬಾರ್ದು ಅಂತ ಅವನ್ನೇ ಕರ್ಕೊಂಡು ಹೋದ್ರು. ಆರಿಸ್ಕೊಂತೆ ಅವ್ನು ನೋಡ್ತಾನೋ ಯಾವ ಕಟ್ಟಿಗೆ ಬೇಗ ಹೊತ್ತುತ್ತೆ, ಯಾವ್ದು ಹೊತ್ತೋದಿಲ್ಲ, ಯಾವುದು ಹಸಿ ಇರುತ್ತೆ, ಇಷ್ಟು ಜನ ಕಡಿಗೆ ಆಗಬೇಕು ಅಂತ ಹೇಳ್ತೀರಿ, ಮಧ್ಯ ಕಟ್ಟಿಗೆ ಆಗಲ್ಲ ಅಂದ್ಬಿಡ್ತಾನೆ, ಹೋಗ್ತಾನೆ. ಅವನು ಸೆಲೆಕ್ಟ್ ಮಾಡ್ಕೋತಾನೆ ಯಾವುದರಲ್ಲಿ ಅಗ್ನಿ ಇದೆ, ತಕ್ಷಣ ಹೊತ್ತುತ್ತೆ. ಅದೇ ರೀತಿ ಅದು ಎಲ್ಲರಿಗೂ ಗೊತ್ತಾಗಲ್ಲ, ಯಾರಿಗೆ ಗೊತ್ತಾಗಬೇಕದು? ನಿಪುಣರಾಗಿರ್ಬೇಕಂತ. ಅವನು ಹೇಗೆ ಹುಡುಕ್ತಾನೋ ಹಾಗೆ ಮಥನ ಮಥನ ಸಾಧನೇನ ಜಾತವೇದ ಸಂ ಮೊನ್ನೆಮಿವ. ನಾವು ಹಾಗೆ ಏನು ಮಾಡಬೇಕು, ಮಥನ ಮಾಡಬೇಕಾದ್ರೆ ಯಾವುದೋ ವಿಷಯ ಬಂದು ಕೆಲಸಕ್ಕೆ ಬಾರದು, ತಲೆ ಕೆಡಿಸ್ಕೋಬಾರ್ದು, ಬಿಟ್ಬಿಡ್ಬೇಕು ಆ ಕಡೆಗೆ. ಅರ್ಥ ಆಯ್ತಾ? ಈಗ ಹಸಿಸೋದು ಊದಿದ್ದು ಊದಿದ್ದೆ ಕಣ್ಣೆ ಹೋಗುತ್ತೆ, ಬಾಯಿ ಹೋಗುತ್ತೆ, ಏನು ಪ್ರಯೋಜನ? ಅದೇ ರೀತಿ ಕೆಲಸ ಲೌಕಿಕ ಬಿಟ್ಟು ಸದಲಂಬ ಹೋಲೋಕ ವಿಚಿಂತನೆಯ, ಏನು ಯೋಚನೆ ಮಾಡಿದ್ರೆ ಅಷ್ಟೇ ಪ್ರಯೋಜನ ಇಲ್ಲ, ಬಿಟ್ಟುಬಿಡಿ ಆ ಕಡೆಗೆ. ಯಾವ್ದನ್ನ ಒಪ್ಪಿಕೋಬೇಕು ನಾವೀಗ? ಇದನ್ನು ಉಪಯೋಗಬೇಕು. ಪ್ರಾವಿಡೆಂಟ್ ಸ್ಟೋರ್ಸ್ ಪ್ರಾವಿಡೆಂಟ್ ಬೇಕು ಅಂತ ಹೋದ ಅವನು, ಈ ಹಾರ್ಡ್ವೇರ್ ಸ್ಟೋರ್ಸ್ ಬಂದ್ರೆ ಕಣ್ಣೆತ್ಕೊಂಡು ನೋಡೋದಿಲ್ಲ. ಯಾತಕ್ಕೆ? ಅಜ್ಜ ಹಸಿವೆ ಆಗಿದೆ, ಹಾರ್ಡ್ವೇರ್ ಸ್ಟೋರ್ಸ್ ಏನು ಮಾಡ್ತಾನೆ ಅವನೀಗ? ಹೋಗ್ತಾನೆ, ಆ ಕಣ್ಣೆ ಮುಂದೆ ಹೋಗ್ಬಿಡ್ತಾನೆ. ಅದಕ್ಕೆ ನಾವು ಮೋಕ್ಷಕ್ಕೆ ಸಾಧನೆ ಮಾಡ್ತಕ್ಕಂಥವರೆಲ್ಲ ಲೌಕಿಕ ಹೇಗವರಿಗೆ, ಪ್ರಾವಿಡೆಂಟ್ ಸ್ಟೋರ್ಸ್ ತೊಗೊಂಡು ಹಾರ್ಡ್ವೇರ್ಗೆ ಅಷ್ಟು ಹಾಕಿ ಹೋದಾಗತ್ತಷ್ಟೇ, ಏನು ಪ್ರಯೋಜನ ಇಲ್ಲ. ಅದು ಉಪಯೋಗ ಬಿಟ್ಬಿಡ್ತಾರೆ, ಅಷ್ಟೇ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ, ಓಡ್ತಾನೆ ಎಲ್ಲಿ ಸಿಗುತ್ತೆ ಹೇಳಿ ಅಂತೇಳಿ. ದೂರ ಸಿಗುತ್ತೆ, ಅಲ್ಲಿಗೆ ಹೋಗ್ತಾನೆ, ಬಿಡೋದಿಲ್ಲ ಅವನು. ಪಕ್ಕದಲ್ಲಿ ಹಾರ್ಡ್ವೇರ್ ಶಾಪ್ ಇದೆ, ದೂರದಲ್ಲಿ ಪ್ರಾವಿಡೆಂಟ್ ಸ್ಟೋರ್ಸ್ ಇದೆ, ಪಕ್ಕದಲ್ಲಿ ಇಲ್ಲಿ ತೊಗೊಳಕ್ಕಾಗತ್ತಾ? ಎಲ್ಲಿಗೆ ಹೋಗ್ತಾನೆ? ದೂರ ಹುಡ್ಕೊಂಡು ಹೋಗ್ತಾನೆ. ಅದಕ್ಕೆ ಶಾಸ್ತ್ರ ಅಧ್ಯಯನಾದಿಗಳು ಎಷ್ಟು ಕಷ್ಟ ಆದರೂ ಏನು ಮಾಡ್ಬೇಕು, ನಾವು ಅದನ್ನು ಹುಡುಕಿ ಹುಡುಕಿ ಮಾಡ್ಬೇಕು. ಮೋಕ್ಷ ಸಿಗೋದು ಅದರಿಂದ ಮಾತ್ರ. ಗೂಢಂ ತತೈವ ಅನರ್ಚಿತಂ ಪ್ರಾಕ್, ಅದಕ್ಕೆ ಗೂಢವಾಗಿದ್ದ ಪರಮಾತ್ಮ ಹುಡುಕಿದರು. ಇದಾನಿಂ ಯಜ್ಞಾದಿ ಕ್ರಿಯಾಣ ಕ್ರಿಯಾಯಾಮ್ ಯೇ ಅಗ್ನಿಪೂಜಾರ್ಥಂ ವಿಹಿತಾಃ ಘೃತ ಲಾಜಾದಯ ಅರ್ಥಾಃ ತೈಹಿ ಯಥಾ ಸರ್ವಾಭಿ ಕ್ರಿಯಾಭಿ ಸರ್ವೈಹಿ ಪದಾರ್ಥೈಹಿ ಸಮರ್ಪಣೇನ ಪೂಜಿತಂ ಜಿದೃಷ್ಟವಃ ಇತಿ. ಕ್ರಿಯಾರ್ಥೈಹಿ, ನಮಗೆ ಯಾತಕ್ಕೆ ಅಗ್ನಿ ಬೇಕು ಅಂದರೆ ಕ್ರಿಯಾರ್ಥ. ಇಲ್ಲಿ ಹೋಮ ಮಾಡೋಕ್ಕೆ ಬರೋದಿಲ್ಲ, ಅಗ್ನಿ ಸಿಗದ ಹೊತ್ತು ಕೂಡ ಅಗ್ನಿ ಸಿಗದ ಹೊತ್ತು ಹೋಮ ಮಾಡೋಕ್ಕೆ ಬರೋದಿಲ್ಲ. ಅದೇ ದೇವ್ರ ಕಾಡದ ಹೊತ್ತು ಕೂಡ ಡೈರೆಕ್ಟ್ ಸೌಂಡ್ ಮಾಡೋಕ್ಕೆ ಬರೋದಿಲ್ಲ ನಮಗೀಗ. ದೇವ್ರ ಕಾಡೋದು ಪ್ರಯತ್ನ ಪಡಬೇಕು, ಡೈರೆಕ್ಟಾಗಿ ಕೊಡೋದಾಗಲೇನೆ. ಕವಿಯ ಭಗವತಸ್ತು ಅಪ್ರಾಕೃತ ವ್ಯಕ್ತಿ ಅಪ್ರಾಕೃತ ಅವ್ಯಕ್ತ ಮೂರ್ತಿ ಕಸ್ಯ ಕಥಂ ದರ್ಶನಂ ಮಾತ್ರಾಹ ಮನಸೇತಿ. ನಾನು ಅಗ್ನೇಹೇ ಪ್ರಾಕೃತ ಸ್ಥೂಲ ವಿಗ್ರಹತೆಯ ದಿದೃಷ್ಟೂಣ ದರ್ಶನಂ ಭವೇತ್. ಅಗ್ನಿ ಕಾಣ್ತಾನೆ ಅಂದರೆ ಅರ್ಥ ಆಗುತ್ತೆ, ದೇವ್ರು ಕಾಣ್ತಾನೆ ಅಂದರೆ ಹೇಗೆ ಅರ್ಥ ಆಗುತ್ತೆ? ಅಗ್ನಿ ಕಾಣ್ತಾನೆ ಅಂದರೆ ಯಾತಕ್ಕೆ ಅರ್ಥ ಆಗುತ್ತೆ ಅಂದರೆ ಅಗ್ನಿಗೆ ಏನಿದೆ? ಪ್ರಾಕೃತ ರೂಪ ಇದೆ, ಹೋಗ್ತಾನೆ ಕಣ್ಣಿಗೆ ಕಾಣುತ್ತೆ. ದೇವ್ರಿಗೆ ಏನಿಲ್ಲ, ಓಂ ತದವ್ಯಕ್ತ ಮಾಹಿ ಓಂ ಬ್ರಹ್ಮಸೂತ್ರ. ದೇವ್ರ ಅವ್ಯಕ್ತ ಅಬ್ಸ್ಟ್ರಾಕ್ಟ್. ದೇವ್ರು ಹೇಗೆ ಕಾಣಿಸ್ತಾನೆ ಅಂತ ಕೇಳಿದ್ರೆ ಕಾಣಿಸ್ತಾನೆ, ಯಾವುದರಿಂದ ಕಾಣಿಸ್ತಾನೆ? ಮನಸಾ, ಮನಸ್ಸಿಗೆ ಕಾಣ್ತಾನೆ. ದುಶ್ಯತೆ ತ್ವಗ್ರಯ ಬುದ್ಧ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಅರ್ಥ ಆಯ್ತಾ? ಮನದೊಳಗೆ ದೇವ್ರ ಕಾಣ್ತಾನೆ. ಮನಸಾ ದಿದೃಕ್ಷೂಣಾಂ ಮನಸಾ ಇವ ದರ್ಶನಂ ಇತಿ. ನಾನು ದಿದೃಕ್ಷುತ್ವೇ ಪ್ರಾಗ ಆರಭ್ಯ ವಿದ್ಯಮಾನೇಪಿ ಇದಾನೀಮೇವ ಕಿಮರ್ಥಂ ಪ್ರಯತಂತೆ. ಹಾಗಿದ್ರೆ ದಿದೃಕ್ಷುತ್ವ ಇದೆ ಇವರಿಗೆ. ಹಿಂದೆ ಯಾವಾಗಲೂ ದೇವರಿದ್ದಾನೆ ಅಂತಾಯ್ತು, ಹಿಂದೆ ಬಿಟ್ಟು ಈಗ ಯಾಕೆ ಮಾಡ್ತಾರೆ ಅಂದರೆ ಯದಾಚ ಪ್ರಯತ್ನಂತೆ ತತಃ ಪ್ರಾಗೇವ ಪ್ರಯತ್ನಿಸು ಶಕ್ಯತ್ವಾತ್ಯಥ ಅಸತ್ಯಂ ಸ್ವಸ್ಯ ಸ್ವಾತಂತ್ರ್ಯೇ ಸತಿ ತದೇವ ನಾಸ್ತಿ ದಿದೃಕ್ಷ ದರ್ಶನ ಸಾಧನ ಪ್ರಯತ್ನ. ದರ್ಶನಾದಿ ವಿಶೇಷಣ ವಿಶೇಷಿತಸ್ಯ ಮನಸಃ ತತ್ ಪ್ರೇರಣೆಯೈವ ಪ್ರವರ್ತ್ಯತ್ವಾತ್ ಇತ್ಯಾಶಯೇನ ವಿಹಿತಃ ಆತ್ಮ ಮನೋಯೇನ ತಸ್ಮೈ ಹರಯೇ ನಮಃ ಅಸ್ತು ಇತ್ಯುಕ್ತಂ ತೇನ ಚ ಮಥನೇನ ಬಿಂಬಂ ಪಶ್ಯಂತಿ ಇತಿ ಭಾವ. ಮಥನ ಕಾರ್ಯ ಯಾವಾಗಲೂ ಮಾಡಬೇಕಾದ್ದೇ, ಮೊದಲು ಮಾಡ್ದೇನೆ ಯಾವಾಗ ಜ್ಞಾನಿ ಆದ್ಮೇಲೆ ಮಾಡ್ತಾನೆ ಅಂದರೆ ಮಹತ್ವ ಆಗ ಗೊತ್ತಾಯ್ತು ಅವನಿಗೆ. ಮೊದಲು ಏನಾಗಿರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ದೇವರು ಅನುಗ್ರಹ ಮಾಡಿದ್ದು ತಿಳುವಳಿಕೆ ಬಂತು. ಆಮೇಲೆ ಏನು ಮಾಡ್ದ, ದೇವ್ರನ್ನ ಕಾಣಬೇಕು ಅಂತ ಹಠ ಹುಟ್ಟಿದ್ದ. ದೇವ್ರನ್ನ ಕಾಣಲೇಬೇಕು, ಕೆಲವು ಹುಡುಗರು ಓದೋ ಇಷ್ಟ ಇರೋದಿಲ್ಲ, ಓದಿನ ಏನು ಹೇಳಿದ್ರು ಚಕ್ಕರ ಹಾಕ್ತಿರ್ತಾರೆ, ಎಲ್ಲೋ ಹೋಗ್ತಿರ್ತಾರೆ. ಓದಿನ ಮಹತ್ವ ಗೊತ್ತಾನೆ ಏನು ಮಾಡ್ತಾರೆ ಅವರು, ಹೋಗ್ಬೇಡಂದ್ರೆ ಬಿಡೋದಾರೆ, ಆಮೇಲೆ ಹೋಗಿ ಹೋಗ್ತೀನಿ ಅಂತ ಹೇಳಿದ. ಮೊದಲು ಮಹತ್ವ ಗೊತ್ತಿರಲಿಲ್ಲ, ಚಕ್ಕರ್ ಹಾಕ್ತಿತ್ತು. ಮಹತ್ವ ಗೊತ್ತಾದ ಮೇಲೆ ಚಕ್ಕರ್ ಹಾಕೋದ್ರೆ ಹಾಕೋದಿಲ್ಲ, ಯಾಕೆ ಮಹಿಮೆ ಗೊತ್ತಾಗ್ಬಿಟ್ಟಿದೆ. ದೇವ್ರ ಬಗ್ಗೆ ನಮ್ಮ ಅಜ್ಞಾನ ಇದ್ದ ಕಾಲಕ್ಕೆ ನಾವು ಪ್ರಯತ್ನ ಪಡೋದಿಲ್ಲ. ಜ್ಞಾನ ಬಂದ ಕಾಲಕ್ಕೆ ಏನು ಮಾಡ್ತೇವೆ, ಪ್ರಯತ್ನ ಪಡ್ತೇವೆ. ಏನು ಜ್ಞಾನ ಬರಬೇಕು, ಅವನ ಹೊರತು ಬಿಡುಗಡೆ ಮಾಡೋರು ಯಾರೂ ಇಲ್ಲ ಅಂತ ಗೊತ್ತಾಗಬೇಕು ನಮಗೆ. ಇಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಕಡೆ ಸಿಗಿದ್ರೆ ಕ್ಯೂ ನಿಲ್ತಾನೆ, ಪಕ್ಕದಲ್ಲೋ ಸಿಗುತ್ತೆ ಅಂದ ತಕ್ಷಣ ಆ ಕಡೆ ಹೋಗ್ಬಿಡ್ತಾನೆ, ಹೋಗ್ತಾನೆ. ಇನ್ನೊಂದು ಕಡೆ ಸಿಗೋದಾದರೆ ಕಷ್ಟಪಟ್ಟು ತೊಳೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಮಾತ್ರ ಸಿಗುತ್ತೆ ಅಂದರೆ ಏನು ಮಾಡ್ತಾನಾಗ, ದೊಡ್ಡ ಕ್ಯೂ ಶುರುವಾಗುತ್ತೆ. ಇವತ್ತು ದೇವರಲ್ಲಿ ಮಾತ್ರ ಸಿಗೋದು. ನಾಣ್ಯ ಪಂಥಾಹ ಅಯ್ಯನಾಯ ವಿದ್ಯತೆ, ಮೋಕ್ಷಕ್ಕೆ ಬೇರೊಂದು ದಾರಿ ಇಲ್ಲ. ಅದಕ್ಕೆ ಅಷ್ಟು ವಿಶ್ವ ಪ್ರಯತ್ನ ಮಾಡಬೇಕು. ದ್ರವ್ಯ ಕ್ರಿಯಾ ಹೇತ್ವನ್ ಹೇತು ಅಯನ, ತಪ್ಪಾಗಿದೆ. ಕ್ರಿಯಾ ದ್ರವ್ಯ ಕ್ರಿಯಾ ಹೇತ್ವಯನೇಶ ಕರ್ತೃಭಿ ಮಾಯಾಗುಣೈರ್ವಸ್ತು ನಿರೀಕ್ಷಿತ ಆತ್ಮನೇ ತಥೈವ ತತ್ರಾತಿಶಯಾತ್ಮ ಬುದ್ಧಿಭಿ ನಿರಸ್ತ ಮಾಯಾಕೃತಯೇ ನಮೋ ನಮಃ. ದ್ರವ್ಯ ಕ್ರಿಯಾ ಹೇತು ಅಯನ ಈಶ ಕರ್ತೃಭಿ ಮಾಯಾಗುಣೈ ವಸ್ತು ನಿರೀಕ್ಷಿತಾತ್ಮನೇ ತತ್ರ ಅತಿಶಯಾತ್ಮ ಬುದ್ಧಿಭಿ ನಿರಸ್ತ ಮಾಯಾಕೃತಯೇ ನಮಃ ನಮಃ. ಬಹೂನಾಂ ಬಿಂಬಾಪರೋಕ್ಷ ದರ್ಶನೇನ ತತ್ರ ಸಂಶಯೇನ ವಿಳಂಬಕರಣಂ ತತ್ ಸಾಧನೇಷು ನ ಕರ್ತವ್ಯಮಿತಿ ಭಾವೇನಾಃ ದ್ರವ್ಯೇತಿ. ಬ್ರಹ್ಮಾದಿಭಿಃ ಯಥಾ ವಸ್ತು ವಿದ್ಯತೆ ತಥೈವ ನಿರೀಕ್ಷಿತಃ ದೃಷ್ಟಃ ಆತ್ಮ ಸ್ವರೂಪಂ ಯಸ್ಯ ತಸ್ಮೈ ನಮೋ ನಮಃ. ಪರಮಾತ್ಮ ಅತ್ಯಂತ ಅವ್ಯಕ್ತನಾದರೂ ಕೂಡ ಯಥಾವತ್ತಾಗಿ ಯಾರ್ಯಾರು ಎಷ್ಟೆಷ್ಟು ಕಾಣಬೇಕು ಅಷ್ಟು ಕಂಡೇ ಕಾಣ್ತಾನೆ, ಬ್ರಹ್ಮಾದಿಗಳಿಗೆ ಕಂಡಿದ್ದಾನೆ ಎಂಬುದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಗ್ನಿ ದೃಷ್ಟಾಂತ ಗ್ರಹಣ ಮಾತ್ರೇಣ ನ ಪ್ರಾಕೃತ ವಿಗ್ರಹತ್ವ ಮಂತವ್ಯಂ. ಅಗ್ನಿ ದೃಷ್ಟಾಂತ ಕೊಟ್ಟರು ಅಂತ ಹೇಳಿ ಏನ್ ಮಾಡಬಾರ್ದು, ದೇವರಿಗೆ ಕೂಡ ಪ್ರಾಕೃತ ರೂಪ ಇದೆ ತಿಳ್ಕೊಳಕ್ ಹೋಗ್ಬಾರ್ದು. ನ ಈ ದೃಷ್ಟಾಂತೆ ಸರ್ವಸಾಮ್ಯಂ, ದೃಷ್ಟಾಂತ ಕೊಟ್ಟ ತಕ್ಷಣ ನಾವು ಎಲ್ಲ ಸಾಮ್ಯ ಹುಡುಕಿದ್ರೆ ತಪ್ಪಾಗುತ್ತೆ. ಅಗ್ನಿ ದೃಷ್ಟಾಂತ ಕೊಟ್ಟಿದ್ದ ಜಾತಕ್ಕೆ ಮೊದಲು ಕಾಣದೇ ಇದ್ದ ಅಗ್ನಿ ಆಮೇಲೆ ಕಾಣಿಸ್ತು, ಇಷ್ಟಕ್ಕೆ ಮಾತ್ರ. ಮೊದಲು ಕಾಣದೇ ಇರೋ ದೇವರು ಆಮೇಲೆ ಕಾಣಿಸ್ತಾನೆ, ಇಷ್ಟಕ್ಕೆ ತಗೋಬೇಕೇ ಹೊರತು ಆಗ ಅಗ್ನಿ ಕಂಡ ಅಗ್ನಿಗೆ ಪ್ರಾಕೃತ ರೂಪ ಇರೋದ್ರಿಂದ ದೇವರಿಗೂ ಪ್ರಾಕೃತ ರೂಪ ಇರುತ್ತೋ ಆತ ಎಕ್ಸ್ಟೆಂಡ್ ಮಾಡ್ಕೊಳಕ್ ಹೋಗ್ಬಾರ್ದು. ಅದು ಹೇಳಲಿಲ್ಲ ಸಿಂಹದಂತೆ ಇದ್ದಾನಿಂದ ಬಾಲ ಹುಡುಕ್ತಾ ಕೊಡಬಾರ್ದು, ಅದು ತಪ್ಪದು. ಬಾಲ ಹುಡುಕ್ಲಕ್ಕೆ ಸಿಂಹ ದೃಷ್ಟಾಂತ ಕೊಡಲಿಲ್ಲ, ಯಾತಕ್ಕೆ ಕೊಟ್ಟರು, ಪರಾಕ್ರಮಿ ಅಂತ ಹೇಳೋದು ಕೊಟ್ಟರು ಅಷ್ಟೇ. ಯಾವಾಗಲೂ ದೃಷ್ಟಾಂತ ಕೊಡೋ ಪರ್ಪಸ್ಸೇ ಅದು. ಬ್ರಹ್ಮಾದಿವಿ ಯಥಾ ವಸ್ತು ವಿದ್ಯತೆ ಮುಂದೆ ಹೇಳ್ತಾರೆ. ನನ್ನ ಪ್ರಾಕೃತ ವಿಗ್ರಹತ್ವ ಮಂತವ್ಯಂ ಗೂಢತ್ವ ಮಥನತ್ವ ಅಭಿವ್ಯಕ್ತತ್ವ ಮಾತ್ರ ಏನ ತಸ್ಯ ಗೃಹೀತತ್ವ. ಅದಕ್ಕೆ ಹೇಳ್ತಾರೆ ಎರಡು ಸಾಮ್ಯ, ಗೂಢತ್ವ ಒಂದು ಸಾಮ್ಯ, ಮಥನಾಭಿವ್ಯಕ್ತತ್ವ ಎರಡನೇದು. ಗೂಢತ್ವ ಮೊದಲು ಕಾಣದೇ ಇರೋದು, ಮಥನ ಮಾಡಿದ ಮೇಲೆ ಕಂಡಿತ್ತು ಇಷ್ಟೇ ಹೊರತು ಬೇರೆ ಅಲ್ಲ. ಕಿಂತು ಅಪ್ರಾಕೃತ ದಿವ್ಯ ವಿಗ್ರಹ ನಿರಸ್ತ ಸಮಸ್ತ ದೋಷ ಮನೋಮಾತ್ರೇಣ ದರ್ಶನೀಯ ಇತಿ ಭಾವೇನಾಹ. ಅಲ್ಲಿ ಕಣ್ಣಿಗೆ ಕಾಣ್ತಾನಾಗ್ನಿ, ದೇವ್ರ ಮನಸ್ಸಿಗೆ ಕಾಣ್ತಾನ, ಅಷ್ಟೇ ವ್ಯತ್ಯಾಸ. ನಿತ್ಯವೇವ ನಿರಸ್ತ ಪ್ರಾಕೃತಿ, ಅದಕ್ಕೆ ಹೇಳ್ತಾರೆ ನೋಡಿ, ನಿತ್ಯ ನಿರಸ್ತ ತಾತ್ರ ಅತಿಶಯಾತ್ಮ ಬುದ್ಧಿ ನಿರಸ್ತ ಮಾಯಾಕೃತೆಯೇ ನಮೋ ನಮಃ. ನಿರಸ್ತ ಮಾಯಾಕೃತಿ ಅಂದ್ರೇನು? ಮಾಯಾ ಅಂದ್ರೆ ಪ್ರಕೃತಿ. ಮಾಯಾಕೃತಿ ಅಂದ್ರೇನು? ಪ್ರಾಕೃತ ದೇಹ. ನಿರಸ್ತ ಮಾಯಾಕೃತಿ ಅಂದ್ರೇನು? ಪ್ರಾಕೃತ ದೇಹರಹಿತ ತ್ರೈಗುಣ್ಯವರ್ಜಿತ ಮಜಂ. ಪರಮಾತ್ಮನಿಗೇನಿಲ್ಲ, ಪ್ರಾಕೃತ ದೇಹ ಇಲ್ಲ ಎಂಬುದನ್ನು ಸ್ಪಷ್ಟ ಮಾಡ್ತಾರೆ. ಈ ಶ್ಲೋಕ ಯಾತಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂದರೆ ಅಲ್ಲಿ ಬಂದ ಡೌಟ್ ಕ್ಲಿಯರ್ ಮಾಡಲಿಕ್ಕೆ ಅಂತ ಅರ್ಥ. ಬರೀ ಒಂದೇ ಶ್ಲೋಕ ಕೊಟ್ಟಿದ್ರೆ ಇವ್ರೇನೋ ಒಂದು ಅನ್ಕೋಬಹುದಾಗಿತ್ತು, ಇವರು ಅಗ್ನಿಗ್ರಹ ದೇವರಿಗೂ ಪ್ರಾಕೃತ ಇರಬಹುದು ಅಂತೇಳಿ ಇನ್ನೊಂದು ಶ್ಲೋಕ ಕೊಟ್ಟು ಏನು ಮಾಡಿಬಿಟ್ರು, ಇಲ್ಲ ಅಂಬುದನ್ನು ಕ್ಲಿಯರ್ ಮಾಡ್ತಿದ್ದಾರೆ. ಅವರು ಮಾಯಾಕೃತಿ ಪ್ರಕಾರ ಏನರ್ಥ, ಮಾಯ ಎಲ್ಲ ಮಾಯ ಅಂತ ಆಕೃತಿ ಅಂತ ಹೇಳ್ತಾರೆ. ಮಾಯ ಅಂತೂ ಪ್ರಕೃತಿ ವಿದ್ಧಿ ಯಾವ್ದ್ರಲ್ಲಿ ಬರುತ್ತೆ, ಇದು ಉಪನಿಷತ್ತಲ್ಲಿ ಬರುತ್ತೆ. ಶ್ವೇತಾಶ್ವತರ ಉಪನಿಷತ್ತಿನೊಳಗೆ ಮಾಯಾ ಶಬ್ದಕ್ಕೆ ಏನರ್ಥ, ಪ್ರಕೃತಿ ಅಂತ ಅರ್ಥ. ಆದ್ರಿಂದ ಏನಂತ ಅರ್ಥ ಮಾಡ್ಬೇಕು ಇಲ್ಲಿ, ಪ್ರಕೃತಿ ಅಂತ ಮಾಡ್ಬೇಕು. ಇಲ್ಲಿ ಕೆಲವು ಕಡೆ ಮಾಯ ಅಂತ ಹೇಳಿದ್ರೆ ಇಚ್ಛಾ ಅಂತ ಅರ್ಥ, ಕೆಲವು ಕಡೆ ಜ್ಞಾನ ಅಂತ ಅರ್ಥ. ಆ ರೀತಿ ವ್ಯಾವಹಾರಿಕ ಅದಕ್ಕೆ ಉಪಯೋಗಿಸ್ಬಿಡ್ತಾರೆ, ಹೇಳ್ಬಾರ್ದು ಆ ಶಬ್ದ ಅರ್ಥ ಇಲ್ಲ ಇದರಲ್ಲಿ. ತತೋ ನ ಭೇತವ್ಯಂ ಆಕೃತಿ ನಿತ್ಯಮೇವ ನಿರಸ್ತ ಪ್ರಾಕೃತಿ ಆಕೃತಿ ಅಸ್ಮಾತ್ ತಸ್ಮಾ ಇತಿ ಪ್ರಾಪ್ತ ಬಿಂಬಾಪರೋಕ್ಷಾ ಅಪಿ ನ ದೂರಂ ಸಂತಿ ಕಿಂತು ಭವತಾಂ ದೇಹೇಶು ಏವ ಸಂತಿ ತತೋ ನ ಭೇತವ್ಯಂ ಭವತಿ ನವೇತಿ ಚಿಂತೆಯಾ ದುರಂತಾಯತಿ ಭಾವೇನ ಯುಕ್ತಂ ದ್ರವ್ಯೇತಿ. ಅಲ್ರಿ, ದೇವರು ಕಂಡವರು ಎಲ್ಲಿದ್ದಾರೆ, ಏನು ಗತಿ ಅಂತ ಕೇಳಿದರೆ, ದೇವರು ಕಂಡವರು ಕೂಡ ಎಲ್ಲಿದ್ದಾರೆ, ನಮ್ಮ ದೇಹದಲ್ಲೇ ಇದ್ದಾರೆ. ಬ್ರಹ್ಮಾದೇವತೆಗಳು ದೇವರು ಕಂಡಿದ್ದಾನೆ ಹೌದಲ್ಲೋ, ಅವ್ರು ಎಲ್ಲಿದ್ದಾರೆ, ತತ್ವಾಭಿಮಾನಿ ದೇವತೆಗಳು ಎಲ್ಲಿ, ನಮ್ಮ ದೇಹದೊಳಗೆ ಇದ್ದಾರೆ. ದೇವರನ್ನು ಕಂಡವರು ಎಲ್ಲೋ ಪಕ್ಕದ ಮೇಲೆ ಇಲ್ಲಲ್ಲ, ದೂರ ಅಲ್ಲ, ನಮ್ಮೊಳಗೆ ಇದ್ದಾರೆ, ಎಷ್ಟು ಹತ್ರ ಈಗ ಹೌದಲ್ಲೋ. ಆದ್ದರಿಂದ ನಾವು ದೇವರು ಕಂಡಿಲ್ಲ ಪರವಾಗಿಲ್ಲ, ಆ ದೇವರು ಕಂಡವರು ಎಲ್ಲಿದ್ದಾರೆ, ನಮ್ಮ ತತ್ವಾಭಿಮಾನಿ ನಮ್ಮ ದೇಹದಲ್ಲೇ ಇದ್ದಾರೆ, ಆದ್ದರಿಂದಾಗೇನೆ ನಿಶ್ಚಿಂತೆಯಾಗಿರ್ಬೋದು ಅಂತ ಅರ್ಥ. ಅಯನಂ ಸ್ಥಾನಂ ಕಿಂ ಅಸ್ಮದ್ದೇಹಿ ಅವಸ್ಥಾನೇನ ಪ್ರಯೋಜನಂ ತೇಷಾಂ. ಎಲ್ಲ ನಮ್ಮ ದೇಹದಲ್ಲಿ ಯಾತಕ್ಕೆ ಅವರಿದ್ದಾರೆ ಅಂತ ಕೇಳಿದರೆ, ಇತ್ಯತೋ ಭವದ್ಭಿಹಿ ಕ್ರಿಯಮಾಣ ವ್ಯಾಪಾರ ಮಾತ್ರಸ್ಯ ತತ್ಕರ್ತೃಕತೆಯ ತಜ್ಜನ್ಯ ಪುರುಷಾರ್ಥಂ ಇವ ಪ್ರಯೋಜನಂ ಇತಿ ಅಭಿಪ್ರೇತ್ಯಾಹ. ಯಾತಕ್ಕಿದ್ದಾರೆ ಗೊತ್ತಾ, ಇಲ್ಲಿದ್ದು ದೇವ್ರ ಪೂಜೆಗೆ ನಮ್ಮ ಕೈಯಿಂದ ಮಾಡಿಸಿ ಆ ಪುಣ್ಯ ತಾವು ತಗೊಳ್ಳೋಕೆ ಕೂತಿದ್ದಾರೋ, ಗೊತ್ತಾಯ್ತಿಲ್ಲ. ಆ ಪುಣ್ಯ ತಗೋತಾರೆ, ನಾವು ಇದ್ದು ಮಾಡಿಸಿ ಅರ್ಪಣೆ ಮಾಡಿಬಿಡ್ತಾರೋ. ನಾವು ಸೇರಿಕೊಂಡ್ರೆ ನಮ್ಮ ಪುಣ್ಯ ಬರ್ತದೆ, ಏನಾಗುತ್ತದೆ, ಅವ್ರಿಗೆ ಪುಣ್ಯ ಬರ್ತದೆ, ಪುಣ್ಯ ಬರೋದಿಲ್ಲ ಅಷ್ಟೇ. ನಾವು ನೈವೇದ್ಯ ಮಾಡಲಿ ಬಿಡಲಿ, ನೈವೇದ್ಯ ಯಾರು ತಗೋತಾರೆ, ದೇವತೆಗಳು ಮಾಡೇ ಮಾಡ್ತಾರೆ, ದೇವರು ತಗೊಂಡೇ ತಗೋತಾರೆ, ಸಂಶಯನೇ ಇಲ್ಲ. ಅಲ್ಲಿ ಪುಣ್ಯ ಬರೋದು ಯಾವಾಗ, ನಾವು ಸೇರಿದರೆ. ನಾವು ಎಳಿಲಿ ಬಿಡಲಿ, ರಥ ಎಳ್ಕೊಂಡು ಹೋಗ್ತಾರೆ ಇರ್ತಾರೆ, ಎಳೆದ್ರೆ ನಮಗೆ ಪುಣ್ಯ ಇಲ್ಲದೆ ಹೋದರೆ ನಮಗೆ ಪುಣ್ಯ ಇಲ್ಲ ಅಷ್ಟೇ. ಅವ್ರು ರಥೋತ್ಸವ ನಿಂತೋಗೋದಿಲ್ಲ, ರಥೋತ್ಸವ ನಡೀತಾನೆ ಇರುತ್ತೆ, ಆದರೆ ನಮಗೆ ಪುಣ್ಯ ಮಿಸ್ ಆಗುತ್ತೆ ಅಷ್ಟೇ. ಆದ್ದರಿಂದ ದೇವತೆಗಳಿಂದ ನಮ್ಮ ದೇಹದಲ್ಲಿ ಏನು ಮಾಡ್ತಾ ಇದ್ದಾರೆ, ಪ್ರತಿ ಕಾರ್ಯಗಳನ್ನು ಕೂಡ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡ್ತಾರೆ, ವಿಷ್ಣು ಸಮರ್ಪಣೆಯೂ ಮಾಡಿಬಿಡ್ತಾರೆ, ತಮ್ಮ ಕೆಲಸ ಮುಗಿಸಿಬಿಡ್ತಾರೆ ಅವರು. ಅಭಿಪ್ರೇತ್ಯಾಹ ಕರ್ತೃಭೇರಿತಿ ತದಪಿ ಕುತಃ ಇತ್ಯತಃ ದ್ರವ್ಯಾದಿ ಸ್ವಾಮಿತ್ವ. ಅಲ್ರಿ, ಹೇಗೆ ಮಾಡ್ತಾರೆ ದ್ರವ್ಯ ಸ್ವಾಮಿಗಳು ಅಭಿಮಾನಿ ದೇವತೆಗಳು? ಇತಿ ಭಾವೇನ ಉಕ್ತಂ ದ್ರವ್ಯ ಕ್ರಿಯಾ ಹೇ ತ್ವಯನೇ ಶಾಸ್ತ್ಯ ತೇ ಕರ್ತಾರಸ್ತೆ ಇತಿ ತತ್ರ ಪ್ರತ್ಯೇಶಃ ಶಂಕರಃ. ನೋಡಿ, ದ್ರವ್ಯ ಕ್ರಿಯಾ ಹೇತು. ದ್ರವ್ಯಶ ಅಂದ್ರೆ ಯಾರು? ರುದ್ರದೇವರು. ಕ್ರಿಯೇಶ ಅಂದ್ರೆ ಯಾರು? ಗರುಡ. ಹೇತ್ವೀಶ ಅಂದ್ರೆ ಯಾರು? ಬ್ರಹ್ಮ. ಅಯನೇಶ ಅಂದ್ರೆ ವಾಯು. ಇತಿ ವಿವೇಕ. ಏನೇನು ದ್ರವ್ಯ ಇಟ್ಕೊಂಡಿದ್ದೇವೆ ಅದಕ್ಕೆ ಅಧಿಪತಿಗಳು ಯಾರು? ರುದ್ರದೇವರು. ಏನೇನು ಕೆಲಸಗಳನ್ನು ಮಾಡ್ತೇವೆ ಅಧಿಪತಿಗಳು ಯಾರು? ಗರುಡ. ಗರುಡ ಹರ್ತಾರಲ್ಲ ಕ್ರಿಯಾ. ಹೇತ್ವೀಶ ಬ್ರಹ್ಮ. ಸಾಧನಗಳಲ್ಲಿ ಯಾರು ಇರ್ತಾರೆ? ಬ್ರಹ್ಮವಾಯುಗಳಿರ್ತಾರೆ. ಅಯನೇಶ ವಾಯು. ಅಯ್ಯನ ಅಂತ ಹೇಳಿದ್ರೆ ಕಾಲಾದಿಗಳು, ಅದರಲ್ಲಿ ಯಾರಿರ್ತಾರೆ, ವಾಯುದೇವರು ಇರ್ತಾರೆ. ಇತಿ ವಿವೇಕ, ಅದರ ಪ್ರತಿಯೊಂದು ವಸ್ತುಗಳಲ್ಲಿ ಆಯಾ ದೇವತೆಗಳಿದ್ದು ಆಯಾ ಸೇವೆಗಳನ್ನು ಮಾಡ್ತಾರೆ. ದ್ರವ್ಯ ಕ್ರಿಯಾ ಅಯನ ಹೇತು ಇತಿ ವಿವೇಕ. ಕಿಂ ಏತೇಪಿ ಹರಿವದೇವ ಅಪ್ರಾಕೃತ ವಿಗ್ರಹ ಇತ್ಯಾತ ಇತ್ಯಾಹ. ಆಗ ಪ್ರಶ್ನೆ ಬಂತು, ಇವರು ಕೂಡ ಅಪ್ರಾಕೃತ ದೇಹದವರು ಅಂತ ಕೇಳಿದರೆ ಹಾಗಲ್ಲ, ಭಗವದ್ ವ್ಯತಿರಿಕ್ತ ಸರ್ವಸ್ಯಾಪಿ ಪ್ರಾಕೃತ ವಿಗ್ರಹ ಇತಿ ಅಭಿಪ್ರೇತ್ಯಾಹ. ಇವ್ರ ದೇಹ ಮಾತ್ರ ಏನಲ್ಲ, ಅಪ್ರಾಕೃತ ಅಲ್ಲ. ನಮ್ಮ ದೇಹದಲ್ಲಿ ಹೇಗಿದ್ದಾರೆ ಅವರು, ಪ್ರಾಕೃತ ದೇಹದಲ್ಲೇ ಇದ್ದಾರೆ. ಮುಕ್ತಿಯಲ್ಲಿ ಅಪ್ರಾಕೃತ ದೇಹ ಇದೆ ಅವರಿಗೆ, ಬಟ್ ಈ ಸಂಸಾರದಲ್ಲಿ ಅವರು ಕೂಡ ಏನಿದೆ, ಪ್ರಾಕೃತ ದೇಹ ಇದೆ. ಅದಕ್ಕೆ ಹೇಳ್ತಾರೆ ಮಾಯಾಗುಣ ಏನ ಪದ ಇಟ್ಟು. ಅವರು ಮಾಯಾಗುಣ ಅಂದ್ರೇನು, ಪ್ರಕೃತಿಯ ಗುಣಗಳು. ಪ್ರಕೃತಿಯ ಗುಣಗಳು ಅಂದ್ರೇನು, ಸತ್ವಗುಣ ರಜೋಗುಣ ತಮೋಗುಣ. ಸತ್ವಮ್ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಪ್ರತಿಯೊಬ್ಬರ ದೇಹದಲ್ಲೂ ಏನಿದೆ, ಈ ಪ್ರಾಕೃತ ಗುಣಗಳ ಬಂಧನ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಮಾಯಾಗುಣಗಳು ಅಂದ್ರೆ ಅವೇ. ತೈಹಿ ಲಭ್ಯಮಾನಂ ಫಲಮಿ ಲಭ್ಯಮಾನಂ ಫಲಮಿ ನಭವತ್ ಸಾಮ್ಯೇನ ಕಿಂತು ತಥೋಪಿ ಅನೇಕ ಗುಣಾಧಿಕತೆಯೈವಾ. ಅವರಿಗೆ ಫಲ ಕೂಡ ನಮಿಬರ ಫಲ ಅಷ್ಟಾದ ಜಾತಿ ಫಲ ಬರುತ್ತೆ ಅವರಿಗೆ. ಬ್ರಹ್ಮಾದಿ ದೇವತೆಗಳಿಗೆ ನಾವು ಮಾಡ್ತಕ್ಕಂಥ ಕಾರ್ಯ ಅವ್ರು ಮಾಡಿಸ್ತಾರೆ. ಅವ್ರ ವಸ್ತು ಅವರ ಅಭಿಮಾನಿ ದೇವತೆಗಳಾಗಿದ್ದಾರೆ, ಸಮರ್ಪಣೆ ಅವರೇ ಮಾಡ್ತಾರೆ. ಸೊ ಫಲ ಯಾರಿಗೆ ಜಾಸ್ತಿ ಬರುತ್ತೆ, ಈಗ ಅವರಿಗೆ ಫಲ ಜಾಸ್ತಿ ಬರುತ್ತೆ, ನಮಗೆ ಫಲ ಕಡಿಮೆ. ಸಾಧನಾನುಸಾರಿತ್ವಾ ಸಾಧ್ಯಸ್ಯ, ಯಾಕೆ ಅವರ ಚಿಂತನ ಕ್ರಮ ಅವರ ಒಂದು ವ್ಯಾಪ್ತಿ ದೊಡ್ಡದಾದ್ದರಿಂದ ಪುಣ್ಯ ಅವರಿಗೆ ಜಾಸ್ತಿ. ಸಾಧನಾನಾಂಚ ತೇಷು ಸರ್ವತೋ ಅಧಿಕತ್ವಾತ್ ಇತ್ಯಭಿಪ್ರೇತ್ಯ ಉಕ್ತಂ ತತ್ರೇತಿ. ತತ್ರ ಭಗವದ್ ವಿಷಯ, ಒಂದು ಫ್ಯಾಕ್ಟ್ರಿ ಲಾಭ ಬಂದರೆ ಬೆನಿಫಿಟ್ ಯಾರಿಗೆ, ಪ್ರಾಪರ್ಟಿಗೆ. ವರ್ಕರ್ಸ್ಗೆ ಏನು ಕೊಡ್ಬೋದು, ಹಬ್ಬಬ್ಬ ಆದರೆ ಬೋನಸ್ ಕೊಡ್ಬೋದು, ಅದು ಭಾರಿ ಸ್ಟ್ರೈಕ್ ಈಗ ಮಾಡಿದ ಮೇಲೆ. ಇವ್ರು ಮಾತ್ರ ಅವರಿಗೆ ಆಟೋಮೆಟಿಕ್ಕಾಗಿ ಬರ್ತಾರೆ. ಸೊ ನಿಜವಾಗ್ಲೂ ನಮ್ಮ ಗಾಡಿಗೆಲ್ಲ ಓನರ್ಸ್ ಯಾರವರಲ್ಲ, ಅವ್ರು ಒಬ್ಬೊಂದು ಇಂದ್ರಿಯ ವಿಮಾನ ಅವರಿದ್ದಾರೆ. ಈಗ ಕಣ್ಣಿಂದ ಮಾಡೋದು ಯಾವುದೇ ಪುಣ್ಯದ ಕೆಲಸಕ್ಕೆ ಲಯನ್ ಶೇರ್ ಹೋಗೋದು ಯಾರಿಗೆ, ಸೂರ್ಯನಿಗೆ ಹೋಗೋದು. ಆಮೇಲೆ ಒಳಗೆ ಭಾರತೀಯರೊಳಗೆ ಪ್ರಾಣದ ಅವ್ರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅವರಿಗೆಲ್ಲ ಕೂಡ. ಅದೇ ರೀತಿ ಆಯಾ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಲಾಭ ಯಾರಿಗೆ, ಆಯಾ ದೇವತೆಗಳಿಗಾದ್ದರಿಂದ ಅವರಿಗೆ ಬರೋಷ್ಟು ಪುಣ್ಯ ನಮಗೆ ಬರೋದಿಲ್ಲ. ತತ್ರ ಗುರುಗಳಿಗೆ ಮತ್ತೆ ಅಲ್ಲಿ ಮತ್ತೆ ಗುರುಗಳಿಗೆ ಅಷ್ಟೇ ಇಲ್ಲ, ಗುರುಗಳ ಜೊತೆಗೆ ಬುದ್ಧಿಭಿಮಾನಿ ದೇವತೆ ಅವರೆಲ್ಲ ಇದ್ದಾರಲ್ಲ, ಇನ್ನೊಂದು ವಿಂಗಿದೆ ಅಲ್ಲಿ ಹೋಗ್ತಾ ಹೋಗುತ್ತೆ. ತತ್ರ ಭಗವದ್ ವಿಷಯ ಅತಿಶಯಿ ತಾತ್ವ ಬುದ್ಧಾದಿಭಿ ಇತಿ ಅಥವಾ ಬೀಜಾವಾಪಾದಿ ಚಾತುರ್ಯಾಧಿಕ್ಯೇನ ಫಲಾಧಿಕ್ಯಂ ಕರ್ಷಕಾದು ದುಷ್ಟಚರಂ ಇತಿ ಹಿಮಾಶ್ಚರ್ಯಂ ತತ್ರ ಇತ್ಯಾಶಯೇದಾಹ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಇವತ್ತು ಕೂಲಿಯವರು ಕೆಲಸ ಮಾಡ್ತಾರೆ, ವ್ಯವಸಾಯ ಮಾಡಿದಾಗ ಕೂಲಿಯವರಿಗೆ ಎಷ್ಟು ಕೂಲಿ ಅಷ್ಟೇ. ಆ ಬೆಳೆ 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 ಫಲ ಯಾರಿಗೆ, ಯಜಮಾನರಿಗೆ. ಉಳಿದವರೆಲ್ಲ ಬೆಳೆ ಫಲ ಸಿಗೋದಿಲ್ಲ, ಅವತ್ತಿನ ಕೂಲಿ ಕೊಟ್ಟರೆ ಮುಗಿದೋಯ್ತು. ಅವ್ರಿಗೆ ಲಾಸ್ ಆದರೂ ಅಷ್ಟೇ, ಅವ್ರಿಗೇನಾದರೂ ಅಷ್ಟೇ ಲಾಸ್ ಆದರೆ ಇವ್ರಿಗೇನು ಕೂಲಿ ವಾಪಸ್ ಇಸ್ಕೊಳ್ಳೋದಿಲ್ಲ. ಖಾಲಿ ಬೆಳೆ ಬಂದು ಕೆಟ್ಟ ಹೋಗಿಬಿಡ್ತು, ಬೆಳೆದಿದ್ದೆಲ್ಲ ಕೂಲಿ ವಾಪಸ್ ಇಸ್ಕೊಳ್ಳೋದಿಲ್ಲ ಯಾರು ಕೂಡ. ಜನ ಬೆಳೆ ಬಂದು ಜಾಸ್ತಿ ಕೊಡೋದೇ ಇಲ್ಲ ಯಾರು, ಯಾಕೆ ಅವ್ರ ಕೆಲಸ ಮುಗಿದೋಯ್ತು ಅಷ್ಟೇ. ನಮ್ಮದು ನಮ್ಮ ಕೆಲಸ ಅಷ್ಟೇ. ಅದು ಪರಮಾವಧಿ ಪ್ರಯೋಜನ ತಗೊಳ್ಳೋದು ಯಾರು, ಆ ಕೃಷಿ ಮಾಡಿದ ಕೃಷಿಕರೇ ಹೊರತು ಬೇರೆಯವರಲ್ಲ. ನಿಜವಾದ ಕೃಷಿಕರು ಇವರು. ಮಾಡ್ತಾರೆ ಅನ್ನೋ ಕಾನ್ಸೆಪ್ಟೇ ಹೊರಟೋಯ್ತಿ, ಮಾಡಿಸ್ತಾರೆ ಮಾಡ್ತಾರೆ ಅಂತ ತೆಗೆದುಬಿಡ್ಬೇಕು. ನಾನು ಕರ್ತ ಹರಿ ಕರ್ತ ಮಾಡ್ತಾರೆ ಅಂತ ಪ್ರಶ್ನೆ ಬಂದ್ರೆ ಏನು ಮಾಡ್ಬೋದಾಗ, ಈ ಕೆಲವು ಯೋಚನೆ ಮಾಡಿ. ಒಂದು ತನ್ನದು ಸೈಟ್ ಇರುತ್ತೆ, ಮಾಡಿಬಿಡ್ತಾನೆ, ಫುಲ್ ಲಾಭ ಯಾರಿಗೆ ಬರುತ್ತೆ, ಅವನಿಗೆ ಜಾಯಿಂಟ್ ಸೈಟ್ ಇರುತ್ತೆ, ಅವಾಗ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ. ಮಾರೋದು ಒಬ್ಬರು ಆದರೂ ಕೂಡ ಲಾಭ ಯಾರಿಗೆ ಹೋಗುತ್ತೆ, ಎಲ್ಲ ಡಿಸ್ಟ್ರಿಬ್ಯೂಟ್ ಆಗೋಗ್ಬಿಡುತ್ತೆ. ಹೋಗ್ತಾನೆ ಇವಾಗ ಪುಸ್ತಕವನ್ನು ತಗೋತಾರಪ್ಪ ಒಬ್ಬರೀಗ, ನಾವೇನು ತಿಳ್ಕೊಂಡು ಮಾರದವನೇ ಪುಸ್ತಕ ಬೆಲೆ ಹೋಗುತ್ತೆ ಪೂರ್ತಿ. ಅದಕ್ಕೆ ಒಂದು ರೂಪಾಯಿ ಪುಸ್ತಕ ಇದೆ, ಮಾರ್ತಾನೆ ಒಂದು ರೂಪಾಯಿ ಅವನಿಗೆ ಹೋಗುತ್ತಾ, ಅವನಿಗೆ ಕಮಿಷನ್ ಅಷ್ಟೇ ಹೋಗೋದು ಅವನಿಗೆ. ಆ್ಯಕ್ಚುಲಿ ಗೊತ್ತಾ, ಆಮೇಲೆ ಎಲ್ಲಿ ಹೋಗ್ಬೇಕು, ಬರೆದವನಿಗೆ ಫುಲ್ ಹೋಗೋದಿಲ್ಲ, ಮತ್ತೆ ಪ್ರಿಂಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿ ಬೈಂಡರ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ನೋಡೋದಕ್ಕೆ ಒಬ್ಬನ ಕಡೆ ಒಂದು ರೂಪಾಯಿ ಕೊಟ್ಟಿದ್ದೆ ಅಷ್ಟೇ. ಎಷ್ಟು ವ್ಯವಹಾರ ಇದೆ, ಸಣ್ಣದಕ್ಕೆ ಅಷ್ಟು ಜಾಬದವಾಗಿರ್ಬೇಕಾದ್ರೆ ಪ್ರತಿಯೊಂದು ಕಾರ್ಯದಿಂದ ಏನಿರುತ್ತೆ, ಅಷ್ಟು ದೇವತೆಗಳ ವ್ಯಾಪಾರ ಇರೋ ಅವರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ತತ್ರೇತಿ ತತ್ರ ಸಾಧನ ಕರಣೆ ಅತಿಶಯದಾತ್ಮ ಬುದ್ಧಿವಿಹಿ ಇತಿ ಏವಂ ಸ್ವಹೂನಾಂ ಜ್ಞಾನಿನಾಂ ಬಿಂಬಾಪರೋಕ್ಷ ದರ್ಶನೇನ ನಿಶ್ಚಂಕಂ ತತ್ ಸಾಧನೆ ಪ್ರವರ್ತಿತವ್ಯಂ ಯದಿಚ್ಛುಭಿ ಇತಿ ಭಾವ. ಹೀಗೆ ದೇವರನ್ನು ಕಣ್ಣಾರೆ ಕಂಡಂಥ ದೊಡ್ಡ ಜ್ಞಾನಿಗಳ ವೃಂದ ಇದೆ. ಅದು ನಮ್ಮ ದೇಹದಲ್ಲೇ ಕೂತು ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಅದು ಅನುಭವಕ್ಕೆ ತಂದುಕೊಂಡ್ರೆ ಏನು ಮಾಡೋಕ್ಕೆ ಬರುತ್ತಾಗ, ನಿಶ್ಚಿಂತೆಯಿಂದ ನಾವು ನಮ್ಮ ಕಾರ್ಯವನ್ನು ಮಾಡಿ ಕೃಷ್ಣಾರ್ಪಣ ಬುದ್ಧಿಯಿಂದ ಬದುಕಿದರೆ ಏನಾಗುತ್ತೆ, ನಮಗೂ ಕೂಡ ಬಿಂಬಾಪರೋಕ್ಷವಾಗುತ್ತೆ ಅಂತ ಹೇಳಿ. ಅಲ್ಲಿಗೆ ಯಾವ ಭಾಗ ಮುಗಿತೀಗ, ಅಪರೋಕ್ಷ ಪ್ರಕರಣಂ ಅಪರೋಕ್ಷ ಆಗೋದು ಹೇಳಿದ್ರು. ಮುಂದೆ ಅಪರೋಕ್ಷ ಆದಮೇಲೆ ಏನಾಗಬೇಕು, ನಿಮಗೆ ದೇಹ ಭಂಗ ಆಗಬೇಕು. ಈಗ ಗುಣನಿವೃತ್ತಿ ಪ್ರಕರಣ ನೆಕ್ಸ್ಟ್. ಅಪರೋಕ್ಷ ಜ್ಞಾನ ಆದಮೇಲೆ ನಿಮಗೆ ಹೈಯರ್ ಸ್ಟೇಜ್ ಯಾವುದದು, ಗುಣನಿವೃತ್ತಿ ಪ್ರಕರಣಂ. ಅದನ್ನು 13ನೇ ತಾರೀಖು ಕಂಟಿನ್ಯೂ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯ. ರಜೆ ಇದ್ದಾಗೆಲ್ಲ ಇವತ್ತು ನಡೀತಾ ಇದೆ, ನಡೀಲಿ.